ಓಂ ಶಾಂತಿ. ತಾರೀಕು 5/2/2023 ಅವ್ಯಕ್ತ ಬಾಬ್ದಾದ ರಿವೈಸ್ ತಾರೀಕು 9/12/93 ಏಕಾಗ್ರತಾ ಶಕ್ತಿಯಿಂದ ದೃಢತೆಯ ಮೂಲಕ ಸಫಲತೆಯ ಪ್ರಾಪ್ತಿ. ಇಂದು ಬ್ರಾಹ್ಮಣ ಜಗತ್ತಿನ ರಚಯಿತನು ತನ್ನ ನಾಲ್ಕು ದಿಕ್ಕಿನಲ್ಲಿರುವಂತಹ ಬ್ರಾಹ್ಮಣ ಪರಿವಾರವನ್ನು ನೋಡುತ್ತಾ ಇದೆಷ್ಟು ಚಿಕ್ಕದಾದ ಭಿನ್ನ ಹಾಗೂ ಅತ್ಯಂತ ಪ್ರಿಯವಾದ ಅಲೌಕಿಕ ಬ್ರಾಹ್ಮಣರ ಜಗತ್ತಾಗಿದೆ ಎಂದು ಹರ್ಷಿತವಾಗುತ್ತಿದ್ದಾರೆ. ಇಡೀ ಸೃಷ್ಟಿ ನಾಟಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಸಾರವಾಗಿದೆ. ಏಕೆಂದರೆ ಬ್ರಾಹ್ಮಣ ಸಂಸಾರದ ಪ್ರತಿಯೊಂದು ಗತಿವಿಧಿಯು ಭಿನ್ನ ಹಾಗೂ ವಿಶೇಷವಾದುದ್ದಾಗಿದೆ. ಈ ಬ್ರಾಹ್ಮಣರ ಸಂಸಾರದಲ್ಲಿ ಬ್ರಾಹ್ಮಣ ಆತ್ಮರು ಸಹ ವಿಶ್ವದಿಂದಲೂ ವಿಶೇಷ ಆತ್ಮರಾಗಿದ್ದಾರೆ. ಆದ್ದರಿಂದಲೇ ಈ ವಿಶೇಷ ಆತ್ಮರುಗಳ ಸಂಸಾರ ಅಥವಾ ಜಗತ್ತಿದೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಶ್ರೇಷ್ಠ ವೃತ್ತಿ, ಶ್ರೇಷ್ಠ ದೃಷ್ಟಿ ಹಾಗೂ ಶ್ರೇಷ್ಠ ಕೃತಿಯು ವಿಶ್ವದ ಸರ್ವ ಆತ್ಮರನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿ ನಿಮಿತ್ತವಾಗಿದ್ದಾರೆ. ಪ್ರತಿಯೊಬ್ಬ ಆತ್ಮನ ಮೇಲೆ ಇದೇ ವಿಶೇಷವಾದ ಜವಾಬ್ದಾರಿ ಇದೆ ಎಂದ ಮೇಲೆ ಪ್ರತಿಯೊಬ್ಬರೂ ತಮ್ಮ ಈ ಜವಾಬ್ದಾರಿಯನ್ನು ಅನುಭವ ಮಾಡುತ್ತೀರಾ? ಎಷ್ಟೊಂದು ಶ್ರೇಷ್ಠವಾದ ದೊಡ್ಡ ಜವಾಬ್ದಾರಿಯಾಗಿದೆ ಇಡೀ ವಿಶ್ವ ಪರಿವರ್ತನೆ. ಕೇವಲ ಆತ್ಮರ ಪರಿವರ್ತನೆ ಮಾಡುವುದಲ್ಲ, ಆದರೆ ಪ್ರಕೃತಿಯನ್ನು ಪರಿವರ್ತನೆ ಮಾಡುತ್ತೀರಿ. ಈ ಸ್ಮೃತಿಯಲ್ಲಿ ಸದಾ ಇರಬೇಕು. ಇದರಲ್ಲಿ ನಂಬರ್ ವಾರ್ ಇದ್ದಾರೆ. ಎಲ್ಲಾ ಬ್ರಾಹ್ಮಣ ಆತ್ಮರಲ್ಲಿ ಸದಾ ನಾವು ವಿಶೇಷ ಆತ್ಮರು, ನಂಬರ್ 1 ಆಗಬೇಕು ಎಂಬ ಸಂಕಲ್ಪವಿರುತ್ತದೆ. ಆದರೆ ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರವಾಗಿ ಬಿಡುತ್ತದೆ. ಇದಕ್ಕೆ ಕಾರಣವೇನು? ಕರ್ಮ ಮಾಡುವ ಸಮಯದಲ್ಲಿ ಸದಾ ತಮ್ಮ ಸ್ಮೃತಿಯನ್ನು ಅನುಭವಿ ಸ್ಥಿತಿಯಲ್ಲಿ ತರುವುದಿಲ್ಲ. ಕೇಳುವುದು, ತಿಳಿಯುವುದು ಇವೆರಡೂ ನೆನಪಿರುತ್ತದೆ. ಆದರೆ ತಮ್ಮನ್ನು ಅದೇ ಸ್ಥಿತಿಯಲ್ಲಿ ಇಟ್ಟುಕೊಂಡು ನಡೆಯುವುದರಲ್ಲಿ ಮೆಜಾರಿಟಿ ಕೆಲವೊಮ್ಮೆ ಅನುಭವಿ ಮತ್ತೆ ಕೆಲವೊಮ್ಮೆ ಕೇವಲ ಒಪ್ಪಿಕೊಳ್ಳುವವರು ಹಾಗೂ ತಿಳಿಯುವವರಾಗುತ್ತಾರೆ. ಈ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಇವೆರಡೂ ಮಾತುಗಳ ಮಹತ್ವವನ್ನು ವಿಶೇಷವಾಗಿ ತಿಳಿದುಕೊಳ್ಳಿರಿ. 1, ಸ್ವಯಂನ ಮಹತ್ವ. 2, ಸಮಯದ ಮಹತ್ವ. ಸ್ವಯಂನ ಬಗ್ಗೆ ಬಹಳಷ್ಟು ತಿಳಿದಿರುತ್ತೀರಿ. ಒಂದು ವೇಳೆ ತಾವು ಯಾರು ಎಂದು ಯಾರಾದರೂ ಕೇಳಿದರೆ ಅಥವಾ ತಾವೇ ತಮ್ಮೊಂದಿಗೆ ಕೇಳಿಕೊಳ್ಳಿರಿ, ನಾನು ಯಾರು? ಎಷ್ಟು ಮಾತುಗಳು ಸ್ಮೃತಿಗೆ ಬರುತ್ತದೆ! ಒಂದು ನಿಮಿಷದೊಳಗೆ ತಮ್ಮ ಎಷ್ಟು ಸ್ವಮಾನಗಳು ನೆನಪಿಗೆ ಬರುತ್ತವೆ! ಒಂದು ನಿಮಿಷದಲ್ಲಿ ಎಷ್ಟು ನೆನಪಿಗೆ ಬರುತ್ತದೆ? ಬಹಳಷ್ಟು ನೆನಪಿಗೆ ಬರುತ್ತದೆ ಅಲ್ಲವೇ? ಸ್ವಯಂನ ಮಹತ್ವವು ಎಷ್ಟೊಂದು ಉದ್ದವಾದ ಪಟ್ಟಿಯಾಗಿದೆ. ಅಂದ ಮೇಲೆ ಅದನ್ನು ತಿಳಿಯುವುದರಲ್ಲಿ ಬಹಳ ಬುದ್ಧಿವಂತರಾಗಿದ್ದೀರಿ. ಎಲ್ಲರೂ ಬುದ್ಧಿವಂತರು ಅಲ್ಲವೇ? ನಂತರ ಅನುಭವ ಮಾಡುವುದರಲ್ಲೇಕೆ ಅಂತರ ಆಗಿಬಿಡುತ್ತದೆ? ಏಕೆಂದರೆ ಸಮಯದಲ್ಲಿ ಆ ಸ್ಥಿತಿಯ ಆಸನದಲ್ಲಿ ಆಸೀನರಾಗುವುದಿಲ್ಲ. ಒಂದು ವೇಳೆ ಆಸನದಲ್ಲಿ ಆಸೀನರಾಗುತ್ತೀರೆಂದರೆ ಎಂತಹ ಬಲಹೀನ ಸಂಸ್ಕಾರದವರೇ ಆಗಿರಲಿ, ಯಾವುದೇ ಆತ್ಮರೇ ಆಗಿರಲಿ, ಪ್ರಕೃತಿಯೇ ಆಗಿರಬಹುದು, ಯಾವುದೇ ಪ್ರಕಾರದ ರಾಯಲ್ ಮಾಯೆಯೂ ಸಹ ಅಪ್ಸೆಟ್ ಆಸನದಿಂದ ದೂರ ಮಾಡಲು ಸಾಧ್ಯವಿಲ್ಲ. ಹೇಗೆ ಶರೀರದ ರೂಪದಲ್ಲಿಯೂ ಬಹಳಷ್ಟು ಆತ್ಮರು ಒಂದು ಆಸನದಲ್ಲಿ ಅಥವಾ ಒಂದು ಸ್ಥಾನದಲ್ಲಿ ಏಕಾಗ್ರವಾಗಿ ಕುಳಿತುಕೊಳ್ಳುವ ಅಭ್ಯಾಸವಿಲ್ಲದಿದ್ದರೆ ಏನು ಮಾಡುತ್ತಾರೆ? ಅಲುಗಾಡುತ್ತಾ ಇರುತ್ತಾರೆ ಅಲ್ಲವೇ? ಅದೇ ರೀತಿ ಮನಸ್ಸು ಬುದ್ಧಿಯನ್ನು ಯಾವುದಾದರೂ ಅನುಭವದ ಆಸನದಲ್ಲಿ ಆಸೀನರನ್ನಾಗಿ ಮಾಡಲು ಬರದಿದ್ದರೆ ಈಗೀಗ ಆಸೀನರಾಗಿರುವುದು ಈಗೀಗ ದೂರವಾಗಿ ಬಿಡುತ್ತಾರೆ, ಅಪ್ಸೆಟ್ ಆಗುತ್ತಾರೆ. ಶರೀರವನ್ನು ಕುಳ್ಳರಿಸುವುದಕ್ಕಾಗಿ ಸ್ಥೂಲ ಸ್ಥಾನವಿರುತ್ತದೆ, ಹಾಗೆಯೇ ಮನಸ್ಸು ಬುದ್ಧಿಯನ್ನು ಆಸೀನಗೊಳಿಸುವುದಕ್ಕಾಗಿ ಶ್ರೇಷ್ಠ ಸ್ಥಿತಿಗಳ ಸ್ಥಾನವಿದೆ. ಬಾಬ್ದಾದರವರು ಮಕ್ಕಳ ಈ ಆಟವನ್ನು ನೋಡುತ್ತಾ ಇರುತ್ತಾರೆ. ಈಗೀಗ ಮಕ್ಕಳು ಒಳ್ಳೆಯ ಸ್ಥಿತಿಯ ಅನುಭವದಲ್ಲಿ ಸ್ಥಿತರಾಗುತ್ತಾರೆ, ಮತ್ತೆ ಈಗೀಗ ತಮ್ಮ ಸ್ಥಿತಿಯಿಂದ ಏರುಪೇರಿನಲ್ಲಿ ಬಂದು ಬಿಡುತ್ತಾರೆ. ಹೇಗೆ ಚಿಕ್ಕ ಮಕ್ಕಳು ಚಂಚಲ ಮಕ್ಕಳಾಗಿದ್ದರೆ ಒಂದು ಸ್ಥಾನದಲ್ಲಿಯೇ ಹೆಚ್ಚಿನ ಸಮಯ ಕುಳಿತುಕೊಳ್ಳಲು ಸಾಧ್ಯವಿಲ್ಲ, ಹೀಗೆ ಕೆಲವು ಮಕ್ಕಳು ಬಾಲ್ಯದಲ್ಲಿ ಬಹಳಷ್ಟು ಆಡುತ್ತಾರೆ. ಈಗೀಗ ಬಹಳ ಏಕಾಗ್ರ ಮತ್ತು ಈಗೀಗ ಏಕಾಗ್ರತೆಗೆ ಬದಲು ಭಿನ್ನ ಭಿನ್ನ ಸ್ಥಿತಿಗಳಲ್ಲಿ ಅಲೆದಾಡುತ್ತಾ ಇರುತ್ತಾರೆ ಅಂದಾಗ, ಈ ಸಮಯದಲ್ಲಿ ವಿಶೇಷವಾಗಿ ಸದಾ ಮನಸ್ಸು ಬುದ್ಧಿಯ ಏಕಾಗ್ರತೆಯಲ್ಲಿ ಗಮನವಿರಬೇಕು. ಏಕಾಗ್ರತಾ ಶಕ್ತಿಯು ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡುತ್ತದೆ, ಪರಿಶ್ರಮ ಪಡುವ ಅವಶ್ಯಕತೆಯೇ ಇರುವುದಿಲ್ಲ. ಏಕಾಗ್ರತಾ ಶಕ್ತಿಯು ಸ್ವತಃವಾಗಿಯೇ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಎಂಬುದನ್ನು ಸದಾ ಅನುಭವ ಮಾಡಿಸುತ್ತದೆ. ಏಕಾಗ್ರತಾ ಶಕ್ತಿಯು ಸಹಜವಾಗಿ ಏಕರಸ ಸ್ಥಿತಿಯನ್ನಾಗಿ ಮಾಡುತ್ತದೆ. ಏಕಾಗ್ರತಾ ಶಕ್ತಿಯು ಸದಾ ಸಹಜವಾಗಿ ಸರ್ವರ ಬಗ್ಗೆ ಒಂದೇ ಕಲ್ಯಾಣದ ವೃತ್ತಿಯನ್ನಾಗಿ ಮಾಡಿಸುತ್ತದೆ. ಏಕಾಗ್ರತಾ ಶಕ್ತಿಯು ಸರ್ವರ ಪ್ರತಿ ಸಹೋದರ ಸಹೋದರನೆಂಬ ದೃಷ್ಟಿಯನ್ನು ಸಹಜವಾಗಿ ಮಾಡಿಸುತ್ತದೆ. ಏಕಾಗ್ರತೆಯ ಶಕ್ತಿಯು ಪ್ರತಿಯೊಂದು ಆತ್ಮನ ಸಂಬಂಧದಲ್ಲಿ ಸಹಜ ರೀತಿಯಲ್ಲಿ ಸ್ನೇಹ ಗೌರವ ಸ್ವಮಾನದ ಕರ್ಮವನ್ನು ಮಾಡಿಸುತ್ತದೆ. ಅಂದ ಮೇಲೆ ಈಗ ಏನು ಮಾಡಬೇಕು, ಯಾವುದರ ಬಗ್ಗೆ ಗಮನ ಕೊಡಬೇಕು? ಏಕಾಗ್ರತೆ, ಇದರಲ್ಲಿ ಸ್ಥಿತರಾಗುತ್ತೀರಿ, ಅನುಭವವನ್ನು ಮಾಡುತ್ತೀರಿ. ಆದರೆ ಏಕಾಗ್ರ ಏಕರಸವಾಗಿ ಅನುಭವಿಯಾಗುವುದಿಲ್ಲ. ಕೆಲವೊಮ್ಮೆ ಶ್ರೇಷ್ಠ ಅನುಭವದಲ್ಲಿ, ಕೆಲವೊಮ್ಮೆ ಮಧ್ಯಮ ಸ್ಥಿತಿ, ಕೆಲವೊಮ್ಮೆ ಸಾಧಾರಣವಾಗಿ, ಈ ಮೂರರಲ್ಲಿಯೇ ಸುತ್ತುತ್ತಾ ಇರುತ್ತೀರಿ. ಮನಸ್ಸು ಬುದ್ಧಿಯು ಸದಾ ತಮ್ಮ ಆದೇಶದ ಅನುಸಾರವೇ ನಡೆಯಬೇಕು. ಇಷ್ಟು ಸಮರ್ಥರಾಗಿರಿ. ಸ್ವಪ್ನದಲ್ಲಿಯೂ ಸೆಕೆಂಡಿಗಾಗಿಯೂ ಏರುಪೇರಿನಲ್ಲಿ ಬರಬಾರದು. ಮನಸ್ಸು ಮಾಲೀಕನನ್ನು ಪರವಶನನ್ನಾಗಿ ಮಾಡಬಾರದು. ಪರವಶ ಆತ್ಮನ ಚಿಹ್ನೆಯಾಗಿದೆ. ಆ ಆತ್ಮನಿಗೆ ಏಕಾಗ್ರತೆ ಮಾಡುವಷ್ಟು ಸಮಯ ಸುಖ ಶಾಂತಿ ಆನಂದದ ಅನುಭೂತಿ ಮಾಡಬೇಕೆಂದು ಬಯಸಿದರೂ ಸಹ ಅನುಭೂತಿ ಆಗುವುದಿಲ್ಲ. ಬ್ರಾಹ್ಮಣ ಆತ್ಮನೆಂದಿಗೂ ಯಾರಿಗೂ ಪರವಶನಾಗಲು ಸಾಧ್ಯವಿಲ್ಲ. ತನ್ನ ಬಲಹೀನ ಸ್ವಭಾವ ಮತ್ತು ಸಂಸ್ಕಾರದಲ್ಲಿಯೂ ವಶರಾಗುವುದಿಲ್ಲ. ವಾಸ್ತವದಲ್ಲಿ ಸ್ವಭಾವ ಶಬ್ದದ ಅರ್ಥವಾಗಿದೆ ಸ್ವಯಂನ ಭಾವ ಎಂದು. ಸ್ವಯಂನ ಭಾವವಂತೂ ಶುದ್ಧವಾಗಿರುತ್ತದೆ, ಅಶುದ್ಧವಾಗಿರುವುದಿಲ್ಲ. ಸ್ವ ಎಂದು ಹೇಳುವುದರಿಂದ ಏನು ನೆನಪಿಗೆ ಬರುತ್ತದೆ? ಆತ್ಮೀಕ ಸ್ವರೂಪದ ನೆನಪು ಬರುತ್ತದೆಯಲ್ಲವೇ? ಹಾಗಾದರೆ ಸ್ವಭಾವ ಅರ್ಥಾತ್ ಸ್ವಯಂನ ಬಗ್ಗೆ ಅಥವಾ ಸರ್ವರ ಬಗ್ಗೆ ಆತ್ಮೀಕ ಭಾವವಿರಲಿ. ಯಾವಾಗ ಬಲಹೀನತೆಗೆ ವಶರಾಗಿ ನನ್ನ ಸ್ವಭಾವ ಅಥವಾ ನನ್ನ ಸಂಸ್ಕಾರವೇ ಇಂತಹದ್ದಾಗಿದೆ, ಏನು ಮಾಡಲಿ, ನಾನಿರುವುದೇ ಹೀಗೆ ಎಂದು ಯೋಚಿಸುತ್ತೀರಿ, ಇಂತಹ ಶಬ್ದಗಳನ್ನು ಎಂತಹ ಆತ್ಮನು ಮಾತನಾಡುವನು? ಈ ಶಬ್ದ ಅಥವಾ ಸಂಕಲ್ಪವು ಪರವಶ ಆತ್ಮನದಾಗಿದೆ. ಅಂದ ಮೇಲೆ ಈ ಸಂಕಲ್ಪವು ಯಾವಾಗ ಬರುತ್ತದೆಯೋ ಆಗ ಶ್ರೇಷ್ಠ ಅರ್ಥದಲ್ಲಿ ಸ್ಥಿತರಾಗಿಬಿಡಿ. ಇದು ನನ್ನ ಸಂಸ್ಕಾರ ಎನ್ನುವುದು ಬರುತ್ತದೆ ಎಂದರೆ ಇದು ವಿಶೇಷ ಆತ್ಮನಾದ ನನ್ನ ಸಂಸ್ಕಾರವೇ. ಇದಕ್ಕೆ ನನ್ನ ಸಂಸ್ಕಾರವೆಂದು ಹೇಳುತ್ತೀರಾ? ನನ್ನದೆಂದು ಹೇಳುತ್ತೀರೆಂದರೆ ಬಲಹೀನ ಸಂಸ್ಕಾರವನ್ನು ಸಹ ನನ್ನದೆನ್ನುವ ಕಾರಣದಿಂದ ಬಿಡುವುದಿಲ್ಲ. ಏಕೆಂದರೆ ಇದು ನಿಯಮವಿದೆ, ಎಲ್ಲಿ ನನ್ನತನವಿರುತ್ತದೋ ಅಲ್ಲಿ ನಮ್ಮದೆನಿಸುತ್ತದೆ, ಮತ್ತು ಎಲ್ಲಿ ನಮ್ಮದೆನ್ನಿಸುತ್ತದೆ ಅಲ್ಲಿ ಅಧಿಕಾರವಿರುತ್ತದೆ. ಹಾಗಾದರೆ ಬಲಹೀನ ಸಂಸ್ಕಾರವನ್ನು ನನ್ನದನ್ನಾಗಿ ಮಾಡಿಕೊಂಡರೆ ಅದು ತನ್ನ ಅಧಿಕಾರವನ್ನು ಬಿಡುವುದಿಲ್ಲ. ಆದ್ದರಿಂದ ಪರವಶರಾಗಿ ತಂದೆಯ ಮುಂದೆ ಅರ್ಜಿ ಹಾಕುತ್ತಾ ಇರುತ್ತೀರಿ. ಬಿಡಿಸಿ ಮುಕ್ತಗೊಳಿಸಿರಿ ಎಂದು ಸಂಸ್ಕಾರ ಶಬ್ದವನ್ನು ಹೇಳುತ್ತಿದ್ದಂತೆಯೇ ನೆನಪು ಮಾಡಿಕೊಳ್ಳಿರಿ, ಅನಾದಿ ಸಂಸ್ಕಾರ ಆದಿ ಸಂಸ್ಕಾರವೇ ನನ್ನ ಸಂಸ್ಕಾರವಾಗಿದೆ, ಇದು ಮಾಯೆಯ ಸಂಸ್ಕಾರವಾಗಿದೆ, ನನ್ನದಲ್ಲ. ಹಾಗಾದರೆ ಏಕಾಗ್ರತಾ ಶಕ್ತಿಯಿಂದ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಂಡು ಮಾಲೀಕತ್ವ ಸ್ಥಿತಿಯ ಆಸನದಲ್ಲಿ ಆಸೀನರಾಗಿರಿ. ಯೋಗದಲ್ಲಿ ಕುಳಿತುಕೊಳ್ಳುವಾಗ ಎಲ್ಲರೂ ಬಹಳ ರುಚಿಯಿಂದ ಇರುತ್ತಾರೆ. ಆದರೆ ಎಷ್ಟು ಸಮಯ, ಯಾವ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಬಯಸುತ್ತಾರೆಯೋ ಅಷ್ಟು ಸಮಯ ಏಕಾಗ್ರ ಸ್ಥಿತಿ ಇರುವ ಅವಶ್ಯಕತೆ ಇದೆ. ಅದಕ್ಕಾಗಿ ಏನು ಮಾಡಬೇಕು? ಯಾವ ಮಾತಿನಲ್ಲಿ ಒತ್ತು ಕೊಡುವಿರಿ, ಏಕಾಗ್ರತೆಯಲ್ಲಿಯ ದೃಢತೆ ಇರುತ್ತದೆ, ಹಾಗೂ ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆಯು ಕೊರಳಿನ ಹಾರವಾಗುವುದು. ಒಳ್ಳೆಯದು. ನಾಲ್ಕೂ ಕಡೆಯಲ್ಲಿನ ಅಲೌಕಿಕ ಬ್ರಾಹ್ಮಣ ಜಗತ್ತಿನ ವಿಶೇಷ ಆತ್ಮರಿಗೆ ಸದಾ ಶ್ರೇಷ್ಠ ಸ್ಥಿತಿಯ ಅನುಭವದ ಆಸನದಲ್ಲಿ ಆಸೀನರಾಗಿರುವ ಆತ್ಮರಿಗೆ ಸದಾ ಸ್ವಯಂನ ಮಹತ್ವವನ್ನು ಅನುಭವ ಮಾಡುವಂತಹ ಸದಾ ಏಕಾಗ್ರತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವಂತಹ ಸದಾ ಏಕಾಗ್ರತೆಯ ಶಕ್ತಿಯಿಂದಲೇ ದೃಢತೆಯ ಮೂಲಕ ಸಹಜ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶ್ರೇಷ್ಠ ಸರ್ವ ವಿಶೇಷ ಸರ್ವ ಸ್ನೇಹಿ ಆತ್ಮರಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಅವ್ಯಕ್ತ ಬಾಬ್ದಾದರವರ ವ್ಯಕ್ತಿಗತ ವಾರ್ತಾಲಾಪ. ಹಾರುವ ಕಲೆಯಲ್ಲಿ ಹೋಗುವುದಕ್ಕಾಗಿ ಡಬಲ್ ಲೈಟ್ ಆಗಿರಿ. ಯಾವುದೇ ಆಕರ್ಷಣೆಯು ಆಕರ್ಷಿಸಬಾರದು. ಎಲ್ಲರೂ ತಮ್ಮನ್ನು ವರ್ತಮಾನ ಸಮಯದ ಅನುಸಾರ ತೀವ್ರಗತಿಯಿಂದ ಹಾರುವಂತಹ ಅನುಭವ ಮಾಡುತ್ತೀರಾ? ಸಮಯದ ಗತಿ ತೀವ್ರವಾಗಿದೆಯೇ ಅಥವಾ ಆತ್ಮರುಗಳ ಪ್ರಪಂಚದ ಗತಿ ತೀವ್ರವಾಗಿದೆಯೇ? ಸಮಯವು ತಮ್ಮ ಹಿಂದೆ ಇದೆಯೋ ಅಥವಾ ತಮ್ಮ ಸಮಯದ ಅನುಸಾರ ನಡೆಯುತ್ತಿದ್ದೀರಾ? ಅಂತ್ಯದಲ್ಲಿ ಎಲ್ಲವೂ ಸರಿಯಾಗಿ ಬಿಡುತ್ತದೆ, ಸಂಪೂರ್ಣರಾಗಿ ಬಿಡುವೆವು, ತಂದೆಯ ಸಮಾನ ಆಗಿ ಬಿಡುತ್ತೇವೆ ಎಂದು ಸಮಯದ ನಿರೀಕ್ಷಣೆಯಲ್ಲಂತೂ ಇಲ್ಲ ಅಲ್ಲವೇ? ಏಕೆಂದರೆ ಡ್ರಾಮಾದ ಲೆಕ್ಕದಿಂದ ವರ್ತಮಾನ ಸಮಯವು ಬಹಳ ತೀವ್ರಗತಿಯಿಂದ ಸಾಗುತ್ತಿದೆ, ಅತಿಯಲ್ಲಿ ಹೋಗುತ್ತಿದೆ. ನಿನ್ನೆ ಏನಿತ್ತು ಅದಕ್ಕಿಂತ ಇಂದು ಇನ್ನೂ ವೇಗವಾಗಿ ಮುಂದೆ ಹೋಗುತ್ತದೆ. ಇದಂತೂ ಗೊತ್ತಿದೆಯಲ್ಲವೇ? ಹೇಗೆ ಸಮಯವು ಅತಿಯಲ್ಲಿ ಹೋಗುತ್ತಿದೆಯೋ ಅದೇ ರೀತಿ ತಾವು ಶ್ರೇಷ್ಠ ಆತ್ಮರು ಸಹ ಪುರುಷಾರ್ಥದಲ್ಲಿ ಅತ್ಯಂತ ತೀವ್ರಗತಿಯಿಂದ ಸಾಗುತ್ತಿದ್ದೀರಾ? ಅಥವಾ ಕೆಲವೊಮ್ಮೆ ನಿಧಾನ, ಕೆಲವೊಮ್ಮೆ ತೀವ್ರಗತಿ ಇದೆಯೇ? ಕೆಳಗೆ ಬಂದು ನಂತರ ಮೇಲೆ ಹೋಗುತ್ತಿದ್ದೇವೆ ಎನ್ನುವಂತಿಲ್ಲವೇ? ಏರುಪೇರು ಆಗುವವರ ಗತಿಯೆಂದಿಗೂ ಸಹ ಏಕರಸವಾದ ತೀವ್ರಗತಿಯಾಗಲು ಸಾಧ್ಯವಿಲ್ಲ. ಅಂದ ಮೇಲೆ ಸದಾ ಸರ್ವ ಮಾತುಗಳಲ್ಲಿ ಶ್ರೇಷ್ಠ ಅಥವಾ ತೀವ್ರಗತಿಯಿಂದ ಹಾರುವವರಾಗಿ. ಮಹಿಮೆಯಂತೂ ಇದೆ, ತಮ್ಮ ಏರುವ ಕಲೆಯಿಂದ ಸರ್ವರ ಕಲ್ಯಾಣ. ಆದರೆ ಈಗ ಏನು ಹೇಳುವಿರಿ? ಹಾರುವ ಕಲೆ ಸರ್ವರ ಕಲ್ಯಾಣ. ಈಗ ಏರುವ ಕಲೆಯ ಸಮಯವು ಸಮಾಪ್ತಿಯಾಯಿತು, ಈಗ ಹಾರುವ ಕಲೆಯ ಸಮಯವಾಗಿದೆ. ಅಂದ ಮೇಲೆ ಹಾರುವ ಕಲೆಯ ಸಮಯದಲ್ಲಿ ಯಾರಾದರೂ ಏರುವ ಕಲೆಯಿಂದ ತಲುಪಲು ಬಯಸಿದರೆ ತಲುಪಲು ಸಾಧ್ಯವಾಗುತ್ತದೆ, ಇಲ್ಲ? ಆದ್ದರಿಂದ ಸದಾ ಹಾರುವ ಕಲೆಯಿರಲಿ. ಹಾರುವ ಕಲೆಯ ಲಕ್ಷಣಗಳಾಗಿವೆ ಸದಾ ಡಬಲ್ ಲೈಟ್ ಆಗಿರುವುದು. ಡಬಲ್ ಲೈಟ್ ಆಗಿರದಿದ್ದರೆ ಹಾರುವ ಕಲೆಯಾಗಲು ಸಾಧ್ಯವಿಲ್ಲ. ಸ್ವಲ್ಪವೇನಾದರೂ ಹೊರೆಯಿದ್ದರೂ ಕೆಳಗೆ ಕರೆತರುತ್ತದೆ. ಹೇಗೆ ವಿಮಾನದಲ್ಲಿ ಹೋಗುತ್ತೀರಿ, ಹಾರುತ್ತೀರೆಂದರೆ ಅದರಲ್ಲೇನಾದರೂ ಯಂತ್ರದಲ್ಲಿ ಅಥವಾ ಇಂಧನದಲ್ಲಿ ಸ್ವಲ್ಪ ಅಶುದ್ಧತೆ ಇದ್ದರೂ ಗತಿ ಏನಾಗುವುದು? ಹಾರುವ ಕಲೆಯಿಂದ ಬೀಳುವ ಕಲೆಯಲ್ಲಿ ಬಂದು ಬಿಡುತ್ತದೆ. ಅದೇ ರೀತಿ ಇಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಪ್ರಕಾರದ ಹೊರೆ ಇದ್ದರೆ ಅದು ಸಂಸ್ಕಾರವಾಗಿರಬಹುದು, ವಾಯುಮಂಡಲದ್ದಾಗಿರಬಹುದು, ಯಾವುದೇ ಆತ್ಮನ ಸಂಬಂಧ ಸಂಪರ್ಕದ ಹೊರೆ ಇದ್ದರೆ ಹಾರುವ ಕಲೆಯಿಂದ ಏರುಪೇರಿನಲ್ಲಿ ಬಂದು ಬಿಡುತ್ತಾರೆ. ಹೇಳುವುದಕ್ಕೆ ನಾನು ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾರೆ, ಆದರೆ ಈ ಕಾರಣವಿದೆಯಲ್ಲವೇ? ಆದ್ದರಿಂದ ಈ ಸಂಸ್ಕಾರದ ವೃತ್ತಿಯು ವಾಯುಮಂಡಲದ ಬಂಧನವಿದೆ. ಆದರೆ ಕಾರಣವೇನಾದರೂ ಆಗಿರಲಿ, ಏನಾದರೂ ಆಗಿರಬಹುದು, ಆದರೆ ತೀವ್ರ ಪುರುಷಾರ್ಥಿಯು ಎಲ್ಲಾ ಮಾತುಗಳನ್ನು ಈ ರೀತಿ ಪರಿಹರಿಸುತ್ತಾ ಮುಂದೆ ಸಾಗುತ್ತಾನೆ. ಹೇಗೆಂದರೆ ಏನೂ ಸಮಸ್ಯೆಯೇ ಇಲ್ಲವೆಂಬಂತೆ, ಪರಿಶ್ರಮವೇ ಇಲ್ಲ, ಮನರಂಜನೆಯ ಅನುಭವ ಮಾಡುವರು. ಇಂತಹ ಸ್ಥಿತಿಗೆ ಹೇಳಲಾಗುತ್ತದೆ ಹಾರುವ ಕಲೆ. ಹಾಗಾದರೆ ಹಾರುವ ಕಲೆ ಇದೆಯೇ ಅಥವಾ ಕೆಲ ಕೆಲವೊಮ್ಮೆ ಕೆಳಗೆ ಬರುವ ಪರಿಕ್ರಮಣ ಹಾಕುವ ಮನಸ್ಸಾಗುವುದೇ? ಎಲ್ಲಿಯೂ ಸೆಳೆತ ಇರಬಾರದು, ಸ್ವಲ್ಪವೂ ಯಾವುದರ ಆಕರ್ಷಣೆಯೂ ಆಕರ್ಷಿಸಬಾರದು. ರಾಕೆಟ್ ಯಾವಾಗ ಹಾರಲು ಸಾಧ್ಯವಾಗುವುದೋ ಆಗ ಧರಣಿಯ ಆಕರ್ಷಣೆಯಿಂದ ದೂರವಾಗಿ ಬಿಡುವುದು, ಇಲ್ಲದಿದ್ದರೆ ಮೇಲೆ ಹಾರಲು ಸಾಧ್ಯವಾಗುವುದಿಲ್ಲ. ಬಯಸದಿದ್ದರೂ ಕೆಳಗೆ ಬಂದು ಬಿಡುತ್ತೇವೆ. ಅಂದಾಗ ಯಾವುದೇ ಆಕರ್ಷಣೆಯು ಮೇಲೆ ಕರೆದೊಯ್ಯಲು ಸಾಧ್ಯವಿಲ್ಲ, ಸಂಪೂರ್ಣರಾಗುವುದಕ್ಕೂ ಬಿಡುವುದಿಲ್ಲ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿರಿ, ಸಂಕಲ್ಪದಲ್ಲಾದರೂ ಯಾವುದೇ ಆಕರ್ಷಣೆಯು ಆಕರ್ಷಿಸಬಾರದು. ತಂದೆಯ ಹೊರತು ಮತ್ಯಾವುದೇ ಆಕರ್ಷಣೆಯೂ ಇರಬಾರದು. ಪಾಂಡವರು ಏನು ತಿಳಿದಿರುವಿರಿ? ಇಂತಹ ತೀವ್ರ ಪುರುಷಾರ್ಥಿಯಾಗಿರಿ ಆಗಲೇಬೇಕು ಅಲ್ಲವೇ? ಎಷ್ಟು ಬಾರಿ ಹೀಗೆ ಆಗಿದ್ದೀರಿ? ಅನೇಕ ಬಾರಿ ಆಗಿದ್ದೀರಿ. ತಾವೇ ಆಗಿದ್ದೀರಾ ಅಥವಾ ಅನ್ಯರೇನಾದರೂ ಆಗಿದ್ದರೆ? ತಾವೇ ಆಗಿದ್ದೀರಿ. ಅಂದ ಮೇಲೆ ನಂಬರ್ ವಾರ್ ನಲ್ಲಿ ಬರಬಾರದಲ್ಲವೇ, ನಂಬರ್ ಒನ್ ನಲ್ಲಿ ಬರಬೇಕು. ಮಾತೆಯರು ಏನು ಮಾಡುವಿರಿ? ನಂಬರ್ ಒನ್ ಆಗುವಿರೇ ಅಥವಾ ನಂಬರ್ ವಾರ್ ನಲ್ಲಿ ಹೋಗುವಿರಾ? 108 ಮಾಲೆಯಲ್ಲಿ ಬಂದರೂ ನಡೆಯುತ್ತದೆಯೇ? ಒಪ್ಪಿಗೆಯೇ? 108 ನಂಬರಿನವರಾಗುವಿರೋ ಅಥವಾ ನಂಬರ್ ಒನ್ ಆಗುವಿರೋ? ಒಂದು ವೇಳೆ ತಂದೆಯ ಮಕ್ಕಳಾಗಿದ್ದೀರಿ, ಅಧಿಕಾರಿಯಾಗಿದ್ದೀರೆಂದರೆ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾ ಅಥವಾ ಸ್ವಲ್ಪ ಕಡಿಮೆಯೇ? ಹಾಗಾದರೆ ನಂಬರ್ ಒನ್ ಆಗುವಿರಲ್ಲವೇ? ದಾತ ಸಂಪೂರ್ಣವಾಗಿ ಕೊಡುತ್ತಿರುವರು, ಮತ್ತೆ ತೆಗೆದುಕೊಳ್ಳುವವರು ಕಡಿಮೆ ತೆಗೆದುಕೊಂಡರೆ ಏನು ಹೇಳುವರು? ಆದ್ದರಿಂದಲೇ ನಂಬರ್ ಒನ್ ಆಗಬೇಕು. ನಂಬರ್ ಒನ್ ಬಲೆ ಒಬ್ಬರೇ ಆಗಿರಬಹುದು, ಆದರೆ ನಂಬರ್ ಒನ್ ದರ್ಜೆಯಲ್ಲಂತೂ ಅನೇಕರಿದ್ದಾರಲ್ಲವೇ? ಅಂದ ಮೇಲೆ ಎರಡನೇ ನಂಬರಿನಲ್ಲಿ ಬರಬಾರದು. ತೆಗೆದುಕೊಳ್ಳಬೇಕೆಂದರೆ ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಕು. ಅರ್ಧದಷ್ಟು ತೆಗೆದುಕೊಳ್ಳುವರಂತೂ ಹಿಂದಿಂದೆ ಬಹಳಷ್ಟು ಬರುವರು, ಆದರೆ ತಾವಂತೂ ಸಂಪೂರ್ಣ ತೆಗೆದುಕೊಳ್ಳಬೇಕು. ಎಲ್ಲರೂ ಸಂಪೂರ್ಣ ತೆಗೆದುಕೊಳ್ಳುವವರೇ ಅಥವಾ ಸ್ವಲ್ಪದರಲ್ಲಿಯೇ ಖುಷಿ ಪಡುವವರೇ? ಯಾವಾಗ ತೆರೆದ ಭಂಡಾರವೇ ಇದೆ ಹಾಗೂ ಅಕೂಟವಾಗಿದೆ ಎಂದ ಮೇಲೆ ಏಕೆ ಸ್ವಲ್ಪ ತೆಗೆದುಕೊಳ್ಳುವಿರಿ? ಬೇಹದ್ದಿನದಲ್ಲವೇ 8,000 ಇವರಿಗೆ ಸಿಗಬೇಕು, 10,000 ಇವರಿಗೆ ಸಿಗಬೇಕು ಎನ್ನುವಷ್ಟು ಮಿತಿಯಾಗಿಲ್ಲ. ಇಲ್ಲದಿದ್ದರೆ ಹೀಗೆ ಹೇಳುತ್ತಾರೆ, ಇವರ ಭಾಗ್ಯದಲ್ಲಿ ಇಷ್ಟೇ ಇದೆ. ಆದರೆ ತಂದೆಯ ಭಂಡಾರವು ತೆರೆದ ಭಂಡಾರವಾಗಿದೆ, ಅಕೂಟವಾಗಿದೆ. ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡರೂ ಅಕೂಟವಾಗಿದೆ, ಖಾಲಿಯಾಗುವುದೇ ಇಲ್ಲ. ಅಕೂಟ ಖಜಾನೆಯ ಮಾಲೀಕರಾಗಿದ್ದೀರಿ ಎಂದ ಮೇಲೆ ಎಲ್ಲರೂ ಸದಾ ಖುಷಿಯಾಗಿರುವವರು ಆಗಿದ್ದೀರಾ ಅಥವಾ ಕೆಲ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ದುಃಖದ ಪ್ರಕಂಪನವಂತೂ ಬರುವುದಿಲ್ಲವೇ? ದುಃಖದ ಪ್ರಕಂಪನವು ಸ್ವಪ್ನದಲ್ಲಿಯೂ ಬರಲು ಸಾಧ್ಯವಿಲ್ಲ. ಸಂಕಲ್ಪವನ್ನಂತೂ ಬಿಟ್ಟು ಬಿಡಿ, ಆದರೆ ಸ್ವಪ್ನದಲ್ಲಿಯೂ ಬರಲು ಸಾಧ್ಯವಿಲ್ಲ. ಇದಕ್ಕೆ ನಂಬರ್ ಒನ್ ಎಂದು ಹೇಳಲಾಗುತ್ತದೆ. ಯಾವ ಚಮತ್ಕಾರ ಮಾಡಿ ತೋರಿಸುವಿರಿ? ಎಲ್ಲರೂ ನಂಬರ್ ಒನ್ ಅಲ್ಲಿ ಬಂದು ತೋರಿಸುವಿರಲ್ಲವೇ? ಅದೇ ರೀತಿಯಾಗಿ ದೆಹಲಿಯನ್ನು ದಿಲ್, ಹೃದಯ ಎಂದು ಹೇಳುತ್ತಾರೆ. ಹಾಗಾದರೆ ಎಂತಹ ಹೃದಯವಿರುತ್ತದೆಯೋ ಅದೇ ರೀತಿಯಲ್ಲಿ ಶರೀರವು ನಡೆಯುತ್ತದೆ. ಆಧಾರವಂತೂ ಹೃದಯವಲ್ಲವೇ? ಹೃದಯವಿರುವುದು ಹೃದಯ ರಾಮನ ಹೃದಯವಾಗಿದೆ. ಅಂದ ಮೇಲೆ ಹೃದಯ ಸಿಂಹಾಸನವು ಯಥಾರ್ಥವಾಗಿರುವುದೇ ಇರಬೇಕಲ್ಲವೇ? ಏರುಪೇರಿನ ಸಿಂಹಾಸನವಾಗಿರಬಾರದು. ನಾವು ಹೃದಯ ರಾಮನ ಹೃದಯವಾಗಿದ್ದೇವೆ ಎಂದು ನಶೆ ಇದೆಯಲ್ಲವೇ? ಹಾಗಾದರೆ ಈಗ ತಮ್ಮ ಶ್ರೇಷ್ಠ ಸಂಕಲ್ಪಗಳಿಂದ ತಮ್ಮನ್ನು ಹಾಗೂ ವಿಶ್ವವನ್ನು ಪರಿವರ್ತನೆಗೊಳಿಸಿರಿ. ಸಂಕಲ್ಪ ಮಾಡಿದಿರಿ ಮತ್ತು ಕರ್ಮವಾಯಿತು ಎನ್ನುವಂತಾಗಬೇಕು. ಆದರೆ ಬಹಳಷ್ಟು ಯೋಚಿಸಿದ್ದೆವು, ಆಗಿದ್ದು ಬಹಳ ಕಡಿಮೆ ಎನ್ನುವಂತೆ ಆಗಬಾರದು. ಅಂತಹವರು ತೀವ್ರ ಪುರುಷಾರ್ಥಿಗಳು ಅಲ್ಲ. ತೀವ್ರ ಪುರುಷಾರ್ಥಿ ಎಂದರೆ ಸಂಕಲ್ಪ ಮತ್ತು ಕರ್ಮವು ಸಮಾನವಾಗಿ ಇದ್ದಾಗಲೇ ತಂದೆಯ ಸಮಾನ ಎಂದು ಹೇಳಲಾಗುತ್ತದೆ. ಖುಷಿಯಿದೆ ಹಾಗೂ ಖುಷಿಯಾಗಿ ಇರುತ್ತೇವೆ ಎಂಬ ಪರಿಪಕ್ವ ನಿಶ್ಚಯವಿದೆ ಅಲ್ಲವೇ? ಖುಷಿಯಾಗಿ ಇರುವವರೇ ಖುಷ್ ನಸೀಬ್ ಆಗಿದ್ದಾರೆ, ಅದೃಷ್ಟವಂತರು ಆಗಿದ್ದಾರೆ. ಇದು ಪರಿಪಕ್ವವಾಗಿ ಇದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಆಗಿ ಬಿಡುತ್ತದೆಯೇ? ಅಪೂರ್ಣವಾದ ವಸ್ತುವು ಇಷ್ಟವಾಗುವುದೇ? ಪರಿಪಕ್ವವಾದುದನ್ನು ಇಷ್ಟಪಡುತ್ತಾರೆ, ಅಂದ ಮೇಲೆ ಸಂಪೂರ್ಣವಾಗಿ ಪರಿಪಕ್ವವಾಗಿ ಇರಬೇಕು. ಪ್ರತಿನಿತ್ಯ ಅಮೃತ ವೇಳೆಯಲ್ಲಿ ಈ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿರಿ. ಏನಾದರೂ ಆಗಲಿ ಖುಷಿಯಾಗಿರಬೇಕು, ಖುಷಿ ಪಡಿಸಬೇಕು. ಒಳ್ಳೆಯದು, ಮತ್ತಾವುದೇ ಆಟವನ್ನು ತೋರಿಸಬಾರದು. ಇದೇ ಆಟವನ್ನು ತೋರಿಸಿರಿ, ಅನ್ಯ ಯಾವುದೇ ಆಟವನ್ನು ಆಡಬಾರದು. ಒಳ್ಳೆಯದು. ವರದಾನ: ಭಾಗ್ಯ ಮತ್ತು ಭಾಗ್ಯ ವಿಧಾತ ತಂದೆಯ ಸ್ಮೃತಿಯಲ್ಲಿರುತ್ತ ಭಾಗ್ಯ ಹಂಚುವಂತಹ ವಿಶಾಲ ಹೃದಯಿ ಮಹಾದಾನಿ ಭವ. ಭಾಗ್ಯವಿದಾತ ತಂದೆ ಮತ್ತು ಭಾಗ್ಯ ಎರಡೂ ಸಹ ನೆನಪಿನಲ್ಲಿದ್ದಾಗ ಬೇರೆಯವರನ್ನು ಸಹ ಭಾಗ್ಯವಾನ್ ಮಾಡುವಂತಹ ಹುಮ್ಮಸ್ಸು ಉತ್ಸಾಹ ಇರುವುದು. ಹೇಗೆ ಭಾಗ್ಯವಿದಾತ ತಂದೆ ಬ್ರಹ್ಮಾರವರ ಮೂಲಕ ಭಾಗ್ಯವನ್ನು ಹಂಚುತ್ತಾರೆ, ಅದೇ ರೀತಿ ನೀವು ಸಹ ದಾತನ ಮಕ್ಕಳಾಗಿರುವಿರಿ. ಭಾಗ್ಯವನ್ನು ಹಂಚುತ್ತಾ ಹೋಗಿ. ಅವರು ಬಟ್ಟೆ ಹಂಚುತ್ತಾರೆ, ದವಸ ಧಾನ್ಯ ಹಂಚುತ್ತಾರೆ, ಕೆಲವರು ಉಡುಗೊರೆ ಕೊಡುತ್ತಾರೆ. ಆದರೆ ಅದರಿಂದ ಯಾರು ತೃಪ್ತರಾಗಲು ಸಾಧ್ಯವಿಲ್ಲ. ನೀವು ಭಾಗ್ಯವನ್ನು ಹಂಚಿದರೆ ಎಲ್ಲಿ ಭಾಗ್ಯವಿದೆ ಅಲ್ಲಿ ಎಲ್ಲಾ ಪ್ರಾಪ್ತಿಗಳು ಇವೆ. ಹೀಗೆ ಭಾಗ್ಯ ಹಂಚುವುದರಲ್ಲಿ ವಿಶಾಲ ಹೃದಯಗಳಾಗಿ ಶ್ರೇಷ್ಠ ಮಹಾದಾನಿಗಳಾಗಿ ಸದಾ ಕೊಡುತ್ತಿರಿ. ಸ್ಲೋಗನ್: ಯಾರು ಏಕ್ ನಾಮಿಯಾಗಿರುತ್ತಾರೆ ಮತ್ತು ಎಕಾನಮಿಯಿಂದ ನಡೆಯುತ್ತಾರೆ ಅವರೇ ಪ್ರಭು ಪ್ರಿಯರಾಗಿದ್ದಾರೆ. ಓಂ ಶಾಂತಿ.